ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಎರಡನೇ ಘಟಕವನ್ನು ಪಾಠ ಮಾಡುವವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ಇದೀಗ ಕೇಳೋಣ ಐದನೇ ಸಂಚಿಕೆ.
ಶುಭ ವಂದನೆಗಳು ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಹಿಂದೆ ತಿಳಿಸಿದಂತೆ ತುಷ್ಟಿಗುಣದ ಮೂಲಕ ಅನುಭೋಗಿಯು ಪಡೆಯುವ ತೃಪ್ತಿಯ ಸಿದ್ಧಾಂತಗಳಲ್ಲಿ ಮಾರ್ಷಲನ ತತ್ವ, ಔದಾಸೀನ್ಯ ರೇಖೆಯ ತತ್ವ ಅಲ್ಲದೆ ಅಭಿವ್ಯಕ್ತ ಒಲವಿನ ಸಿದ್ಧಾಂತ ಎಂಬವುಗಳು ಇವೆ. ನಾವು ಇವತ್ತು ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ಕುರಿತು, ಅಂದರೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ, ಇದಕ್ಕೆ ಸಂಬಂಧಿಸಿದಂತೆ ವಿಶ್ಲೇಷಣೆ ಮತ್ತು ಪರಾಮರ್ಶೆಯನ್ನು ಪ್ರಯತ್ನಿಸೋಣ. ಅನುಭೋಗಿ ವರ್ತನೆಗೆ ಸಂಬಂಧಿಸಿದಂತೆ ಮಾರ್ಷಲನ ತುಷ್ಟಿಗುಣ ವಿಶ್ಲೇಷಣೆ ಮತ್ತು J.R. ಹಿಕ್ಸ್ ಅವರ ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆಗೆ ಪರ್ಯಾಯವಾಗಿ ಬೆಳೆದು ಬಂದ ವಿಶ್ಲೇಷಣೆಯೇ ಅಭಿವ್ಯಕ್ತ ಒಲವಿನ ಸಿದ್ಧಾಂತ. ಈ ಸಿದ್ಧಾಂತವನ್ನು ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಪಾಲ್ ಆಂಟನಿ ಸ್ಯಾಮ್ವೆಲ್ಸನ್ ಅವರು ಪ್ರಚುರಪಡಿಸಿದ್ದಾರೆ. ಇದೊಂದು ತೃಪ್ತಿ ಹಾಗೂ ಬೇಡಿಕೆ ಸಿದ್ಧಾಂತದ ಮಾರ್ಗವಾಗಿದೆ. ತುಷ್ಟಿಗುಣ ವಿಶ್ಲೇಷಣೆ ಹಾಗೂ ಔದಾಸೀನ್ಯ ವಕ್ರರೇಖಾ ಸಿದ್ಧಾಂತಗಳು ಇವು ಹಲವು ದೋಷಗಳಿಂದ ಕೂಡಿದ್ದರಿಂದ ಅವುಗಳಿಗೆ ಪ್ರತಿಯಾಗಿ ಸ್ಯಾಮ್ವೆಲ್ಸನ್ ಅಭಿವ್ಯಕ್ತ ಒಲವಿನ ಮೀಮಾಂಸೆಯನ್ನು ಮಂಡಿಸಿದ್ದಾರೆ. ಮಾರ್ಷಲ್ರ ಸಿದ್ಧಾಂತವು ಮೂಲಾಂಕ ತುಷ್ಟಿಗುಣ ವಿಶ್ಲೇಷಣೆ, ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಆಗಿದೆ. ಅಂದರೆ ಇದರ ಪ್ರಕಾರ ತುಷ್ಟಿಗುಣ ಅಥವಾ ವಸ್ತುವಿನಿಂದ ದೊರೆತ ತೃಪ್ತಿಯನ್ನು ನಾವು ಪರಿಮಾಣಾತ್ಮಕವಾಗಿ ಕ್ವಾಂಟಿಟೇಟಿವ್ಲಿ ಅಳತೆ ಮಾಡಲು ಸಾಧ್ಯವಿದೆ. ಆದರೆ ತುಷ್ಟಿಗುಣವನ್ನು ಅಳೆಯುವುದು ಮೂರ್ಖತನದ ಮತ್ತು ನೀಚ ಸಾಹಸವಾಗಿದೆ. ಇದಕ್ಕೆ ವಿರುದ್ಧವಾಗಿ ಔದಾಸೀನ್ಯ ವಕ್ರರೇಖಾ ಸಿದ್ಧಾಂತವು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ, ಅಂದರೆ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಇದರ ಮೇಲೆ ಆಧಾರಿತವಾಗಿದೆ. ಈ ವಿಶ್ಲೇಷಣೆ ಪ್ರಕಾರ ತುಷ್ಟಿಗುಣವನ್ನು ಹೋಲಿಸಲು ಸಾಧ್ಯವಿದೆ. ಅಂದರೆ ಎರಡು ವಸ್ತುಗಳನ್ನುಗೊಂಡ ವಿವಿಧ ಸಂಯೋಜನೆಗಳ ನಡುವೆ ಹೋಲಿಕೆ ಮಾಡಿ ಯಾವುದರಿಂದ ಹೆಚ್ಚು ತೃಪ್ತಿ ದೊರೆಯುತ್ತದೆ ಎಂದು ಅಂದಾಜು ಮಾಡಲು ಸಾಧ್ಯ. ಹೀಗೆ ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆಯು ಮಾರ್ಷಲರ ತುಷ್ಟಿಗುಣ ವಿಶ್ಲೇಷಣೆಗಿಂತ ಉತ್ತಮವಾದುದು. ಆದರೂ ಅದು ಸಹ ನ್ಯೂನ್ಯತೆಗಳಿಂದ ಕೂಡಿದ್ದಾಗಿದೆ. ಅನುಭೋಗಿಯು ಔದಾಸೀನ್ಯ ನಕ್ಷೆಯನ್ನು ಪೂರ್ಣವಾಗಿ ತಿಳಿದುಕೊಂಡಿರುತ್ತಾನೆ ಮತ್ತು ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳ ನಡುವೆ ತನ್ನ ಒಲವನ್ನು ಸೂಚಿಸುತ್ತಾನೆ ಎಂಬ ಈ ಸಿದ್ಧಾಂತದ ಕಲ್ಪನೆ ಅವಾಸ್ತವಿಕತೆಯಿಂದ ಕೂಡಿದೆ ಮತ್ತು ಅರ್ಥಶೂನ್ಯವಾಗಿದೆ. ಅಂದರೆ ಅನುಭೋಗಿಯು ವಿವಿಧ ಸಂಯೋಜನೆಗಳಿಂದ ದೊರೆಯುವ ತುಷ್ಟಿಗುಣವನ್ನು ಹೋಲಿಕೆ ಮಾಡಿ ನಂತರ ತನ್ನ ಪ್ರಪಂಚದಲ್ಲಿ ತೃಪ್ತಿ ಕಾಣುವುದು ಅಸಂಗತವಾದ ಭಾವನೆ. ಹೀಗಾಗಿ ಮತ್ತೊಂದು ಮಾರ್ಗ ನಮಗೆ ಅಗತ್ಯವಾಗಿದೆ. ಸ್ಯಾಮ್ವೆಲ್ಸನ್ನ ಅಭಿವ್ಯಕ್ತ ಒಲವಿನ ಸಿದ್ಧಾಂತವು ಈ ಮೊದಲಿನ ಎರಡೂ ಸಿದ್ಧಾಂತಗಳಿಂದ ಸಂಪೂರ್ಣವಾಗಿ ಭಿನ್ನವಾದದ್ದು. ಈ ಮೀಮಾಂಸೆಯು ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿಯು ಔದಾಸೀನದಿಂದ ಇರುತ್ತಾನೆ ಎಂದು ಕಲ್ಪಿಸಿಕೊಳ್ಳುವುದಕ್ಕೆ ಬದಲಾಗಿ ಮಾರುಕಟ್ಟೆಯಲ್ಲಿ ಅನುಭೋಗಿ ವರ್ತನೆಯು ಗಮನಕ್ಕೆ ಬಂದಿರುವ ಆಧಾರದಲ್ಲಿ ವಿವಿಧ ಸಂಯೋಜನೆಗಳ ನಡುವೆ ಅವನ ಒಲವುಗಳನ್ನು ಪ್ರಿಫರೆನ್ಸ್ ವಿಶ್ಲೇಷಿಸುತ್ತದೆ. ಈ ಸಿದ್ಧಾಂತದ ಪ್ರಕಾರ ಅನುಭೋಗಿಯು ಆತನ ಆಯ್ಕೆಯು ಅವನ ಒಲವನ್ನು ವ್ಯಕ್ತಪಡಿಸುತ್ತದೆ. ಅನುಭೋಗಿ ಆಯ್ಕೆಯು ಅವನ ಒಲವನ್ನು ವ್ಯಕ್ತಪಡಿಸುತ್ತದೆ. ಸ್ಯಾಮ್ವೆಲ್ಸನ್ನ ಮೀಮಾಂಸೆಯು ತುಷ್ಟಿಗುಣವನ್ನು ಅಳೆಯಬಹುದೆಂದಾಗಲಿ ಅಥವಾ ಮಾನಸಿಕವಾಗಿ ಹೋಲಿಸಬಹುದೆಂದಾಗಲಿ ಭಾವಿಸದೆ ಪ್ರಾಯೋಗಿಕವಾಗಿ ಅನುಭೋಗಿಯ ಒಲವನ್ನು ಕಂಡುಹಿಡಿಯುವ ಹಿರಿಮೆಯನ್ನು ಪಡೆದಿದೆ. ಈ ಸಿದ್ಧಾಂತವನ್ನು ನಾವು ಚರ್ಯಾಮೂಲ ತತ್ವದ ಸ್ಥಾನದರ್ಶಕ ವಿಶ್ಲೇಷಣೆ, ಬಿಹೇವಿಯರಿಸ್ಟಿಕ್ ಆರ್ಡಿನಲಿಸ್ಟ್ ಅಪ್ರೋಚ್ ಎಂದು ಕೂಡ ಕರೆಯಬಹುದು. ಬಿಹೇವಿಯರಿಸ್ಟಿಕ್ ಆರ್ಡಿನಲಿಸ್ಟ್ ಅಪ್ರೋಚ್, ಚರ್ಯಾಮೂಲ ತತ್ವದ ಸ್ಥಾನದರ್ಶಕ ವಿಶ್ಲೇಷಣೆ. ಅಂದರೆ ಯಾವ ರೀತಿಯ ಪ್ರಚೋದನೆಯಿಂದ ಎಂತಹ ಪರಿವರ್ತನೆ ಸಂಭವಿಸಿತು ಎಂಬುದನ್ನು ಮನುಷ್ಯನ ಬಹುಕಾಲದ ಚರ್ಯ ಪರೀಕ್ಷೆಯನ್ನು ತಿಳಿಯಲು ಸಾಧ್ಯವಾಗುತ್ತದೆ. ತುಷ್ಟಿಗುಣವನ್ನು ಅಳೆಯುವುದಕ್ಕೆ ಬದಲಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಹೋಲಿಸಿ ಅನುಭೋಗಿಯು ತನ್ನ ಒಲವನ್ನು ಸೂಚಿಸುತ್ತಾನೆ ಎಂದು ನಾವು ಭಾವಿಸುತ್ತೇವೆ. ನಾವೀಗ ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ವಿವರಣೆಯನ್ನು ಮಾಡೋಣ. ದ ಎಕ್ಸ್ಪ್ಲನೇಷನ್ ಆಫ್ ರಿವೀಲ್ ಪ್ರಿಫರೆನ್ಸ್ ಥಿಯರಿ. ಅಭಿವ್ಯಕ್ತ ಒಲಿವಿನ ಸಿದ್ಧಾಂತ ಪ್ರಕಾರ ಅನುಭೋಗಿಯು ಎರಡು ವಸ್ತುಗಳ ಯಾವುದೋ ಒಂದು ಸಂಯೋಜನೆಯನ್ನು ಕೊಂಡುಕೊಳ್ಳುತ್ತಾನೆ, ಸಮ್ ಕಾಂಬಿನೇಷನ್. ಮಾರುಕಟ್ಟೆಯಲ್ಲಿ ಎರಡು ವಸ್ತುಗಳ ಅನೇಕ ಸಂಯೋಜನೆಗಳು, ಕಾಂಬಿನೇಷನ್ಸ್ ಇದ್ದಾಗಲೂ ಯಾವುದೋ ಒಂದು ನಿರ್ದಿಷ್ಟ ಕಾರಣದಿಂದ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅನುಭೋಗಿಯ ಆಯ್ಕೆಯು ಅವನ ಒಲವನ್ನು ವ್ಯಕ್ತಪಡಿಸುತ್ತದೆ ಎಂಬ ತತ್ವಕ್ಕೆ ಇದು ಬದ್ಧವಾಗಿದೆ. ಮಾರುಕಟ್ಟೆಯಲ್ಲಿ ಎರಡು ವಸ್ತುಗಳ ಹಲವು ಸಂಯೋಜನೆಗಳು ಲಭ್ಯವಿದ್ದಾಗ ಯಾವುದೋ ಒಂದು ಸಂಯೋಜನೆಯು ಇತರ ಸಂಯೋಜನೆಗಳಿಂದ ಕಡಿಮೆ ಬೆಲೆಯದ್ದಾಗಿದ್ದರೆ ಅಥವಾ ಇತರ ಸಂಯೋಜನೆಗಳಿಗಿಂತ ಆ ಸಂಯೋಜನೆಯನ್ನು ಅನುಭೋಗಿಯು ಹೆಚ್ಚಾಗಿ ಇಚ್ಛಿಸಿದರೆ ಆಗ ಅವನು ಆ ಸಂಯೋಜನೆಯನ್ನು ಕೊಂಡುಕೊಳ್ಳುತ್ತಾನೆ. ಉದಾಹರಣೆಗೆ ಎ ಮತ್ತು ಬಿ ಎಂಬ ಎರಡು ಸಂಯೋಜನೆಗಳಿರುವೆ ಎಂದು ಭಾವಿಸೋಣ. ಅನುಭೋಗಿಯು ಬಿ ಸಂಯೋಜನೆ ಬದಲಾಗಿ ಎ ಸಂಯೋಜನೆ ಬಗ್ಗೆ ಒಲವು ತೋರಿಸಿದ್ದಾನೆಂದು ಅರ್ಥ. ಎರಡು ಕಾರಣಗಳಿಂದಾಗಿ ಅನುಭೋಗಿಯು ಈ ರೀತಿ ಮಾಡಿರಬಹುದು. ಒಂದನೇದಾಗಿ ಎ ಸಂಯೋಜನೆಯು ಬಿ ಸಂಯೋಜನೆ ಕಡಿಮೆ ಬೆಲೆಯದಾಗಿರಬಹುದು, ಮತ್ತು ಎರಡನೇದಾಗಿ ಎ ಮತ್ತು ಬಿ ಸಂಯೋಜನೆ ಬೆಲೆಯು ಒಂದೇ ಆಗಿದ್ದಾಗಲೂ ಸಹ ಅನುಭೋಗಿಯು ಎ ಸಂಯೋಜನೆಯನ್ನು ಇಚ್ಛಿಸಿರಬಹುದು. ಅನುಭೋಗಿಯ ಈ ವರ್ತನೆಯಿಂದ ಬಿ ಸಂಯೋಜನೆಯು ಎ ಸಂಯೋಜನೆಗಿಂತ ಕೀಳೆಂದು ಪರಿಗಣಿಸುವಂತಿಲ್ಲ, ಬದಲಾಗಿ ಎ ಸಂಯೋಜನೆ ಬಗ್ಗೆ ಒಲವು ತೋರಿಸಿದ್ದಾನೆಂದು ಮಾತ್ರ ಅರ್ಥ. ಅನುಭೋಗಿಯ ಅಭಿವ್ಯಕ್ತ ಒಲವನ್ನು ರೇಖಾಚಿತ್ರದ ಮೂಲಕ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಓ ವೈ ಆಕ್ಸಿಸ್ನಲ್ಲಿ ವೈ ಸರಕನ್ನು, ಓ ಎಕ್ಸ್ ಆಕ್ಸಿಸ್ನಲ್ಲಿ ಎಕ್ಸ್ ಸರಕನ್ನು ತೋರಿಸಿ, ಅಂದರೆ ಎಕ್ಸ್ ಮತ್ತು ವೈ ಸರಕುಗಳು ವಿವಿಧ ಸಂಯೋಜನೆಗಳನ್ನು ಪ್ರತಿಬಿಂಬಿಸಿ ನಾವು ಎಲ್ ಎಂ ಎಂಬ ಒಂದು ಬೆಲೆಯ ರೇಖೆಯನ್ನು ಎಳೆದರೆ ವೈ ಆಕ್ಸಿಸ್ಸಿಂದ ಎಕ್ಸ್ ಆಕ್ಸಿಸ್ಗೆ ತಗಲುವಂತೆ ಎಕ್ಸ್ ಮತ್ತು ವೈ ಸರಕುಗಳ ಬೆಲೆ ಮತ್ತು ಅನುಭೋಗಿಯ ಆದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ರೇಖೆಯನ್ನು ಎಳೆಯಬಹುದು. ಅನುಭೋಗಿಯ ನಿರ್ದಿಷ್ಟ ಆದಾಯ ಮತ್ತು ವಸ್ತುಗಳ ಬೆಲೆಗಳ ಆಧಾರದಲ್ಲಿ ಅವನು ಕೊಳ್ಳುವ ಶಕ್ತಿಯನ್ನು, ಅಂದರೆ ಗ್ರಾಹಕನ ಕೊಳ್ಳುವ ಶಕ್ತಿಯನ್ನು ಎಲ್ ಎಂ ರೇಖೆಯು ಪ್ರತಿನಿಧಿಸುತ್ತದೆ. ಈ ರೇಖೆಯ ಮೇಲಿರುವ ಎ ಮತ್ತು ಬಿ ಎಂಬ ಬಿಂದುಗಳನ್ನು ಗಮನಿಸೋಣ. ಇಲ್ಲಿ ನಾವು ಎ ಮತ್ತು ಬಿ ಎಂಬ ಬಿಂದುಗಳನ್ನು ಹಾಕಿಕೊಂಡು ಅವುಗಳನ್ನು ಗಮನಿಸೋಣ. ಅಂದರೆ ಎಲ್ ಎಂ ರೇಖೆಯಲ್ಲಿ ಒಂದು ಬಿಂದು ಎ ಮತ್ತೊಂದು ಬಿಂದು ಬಿ ಎಂದಿಟ್ಕೊಳ್ಳೋಣ. ಎ ಮತ್ತು ಬಿ ಆ ರೇಖೆಯ ಎಲ್ ಎಂ ರೇಖೆ ಮೇಲಿದೆ. ಎಯ ಕೆಳಗೆ ಸಿ ಎಂಬುದಿರಲಿ, ಬಿಯ ಕೆಳಗೆ ಡಿ ಎಂಬುದಿರಲಿ, ಅಂದರೆ ಎ ಬಿ ಅಥವಾ ಇದರ ಕೆಳಗಿರುವ ಅಂದರೆ ಎಡಕ್ಕಿರುವ ಸಿ ಡಿ ಸಂಯೋಜನೆಗಳನ್ನು ಅನುಭೋಗಿಯು ಕೊಂಡುಕೊಳ್ಳಲು ಸಾಧ್ಯವಾಗುವಂಥದ್ದು. ಏಕೆಂದರೆ ಇದರಲ್ಲಿ ಯಾವುದೇ ಸಂಯೋಜನೆಯು ಅನುಭೋಗಿಯ ಆದಾಯಕ್ಕೆ ನಿಲುಕುವಂತಿದೆ. ಈಗ ನಮಗೊಂದು ತ್ರಿಕೋನ ಸಿಗುತ್ತದೆ, ಓ ಎಲ್ ಎಂ, ಓ ಎಲ್ ಎಂ. ಇದನ್ನು ನಾವು ಅನುಭೋಗಿಯ ಆಯ್ಕೆಯ ತ್ರಿಕೋನ, ಕನ್ಸ್ಯೂಮರ್ಸ್ ಚಾಯ್ಸ್ ಟ್ರಯಾಂಗಲ್ ಎಂದು ಕರೆಯಬಹುದು. ಕನ್ಸ್ಯೂಮರ್ಸ್ ಚಾಯ್ಸ್ ಟ್ರಯಾಂಗಲ್, ಈ ತ್ರಿಕೋನದ ಮೇಲಿರುವ ಎ ಬಿ ಅಥವಾ ಇದರ ಒಳಗಡೆ ಇರುವ ಸಿ ಡಿ ಯಾವುದೇ ಸಂಯೋಜನೆ ಬಗ್ಗೆ ಅನುಭೋಗಿಯು ಒಲವು ಸೂಚಿಸಿ ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಎಲ್ ಎಂ ರೇಖೆಯ ಮೇಲಿರುವ ಎ ಸಂಯೋಜನೆಯನ್ನು ಅನುಭೋಗಿಯು ಆಯ್ಕೆ ಮಾಡಿಕೊಂಡಿದ್ದಾನೆಂದು ಭಾವಿಸೋಣ. ಎಲ್ ಎಂ ರೇಖೆಯ ಮೇಲಿರುವ ಎ ಸಂಯೋಜನೆಯನ್ನು ಆಯ್ಕೆ ಮಾಡಿದ್ದಾನೆಂದು ಭಾವಿಸೋಣ. ಇತರ ಎಲ್ಲ ಸಂಯೋಜನೆಗಳಿಗಿಂತ ಎ ಸಂಯೋಜನೆಯು ಅತ್ಯುತ್ತಮವಾದದೆಂದು ಅನುಭೋಗಿಯ ದೃಷ್ಟಿ ಎಂಬುದು ಇದರ ಅರ್ಥ. ಎ ಸಂಯೋಜನೆಯು ಅನುಭೋಗಿಯ ಸಮತೋಲನವನ್ನು ಪ್ರದರ್ಶಿಸುತ್ತದೆ. ಎ ಸಂಯೋಜನೆಯು ಅನುಭೋಗಿಯ ಸಮತೋಲನವನ್ನು ಪ್ರದರ್ಶಿಸುತ್ತದೆ. ಈ ಬಿಂದುವಿನಲ್ಲಿ ಅವನು ಓ ಎಸ್ ಪ್ರಮಾಣದ ಎಕ್ಸ್ ಸರಕನ್ನು ಮತ್ತು ಓ ಆರ್ ಪ್ರಮಾಣದ ವೈ ಸರಕನ್ನು ಕೊಳ್ಳುತ್ತಿದ್ದಾನೆ. ಓ ಎಸ್ ಪ್ರಮಾಣದ ಎಕ್ಸ್ ಸರಕನ್ನು ಮತ್ತು ಓ ಆರ್ ಪ್ರಮಾಣದ ವೈ ಸರಕನ್ನು ಕೊಳ್ಳುತ್ತಿದ್ದಾನೆ. ಬಿ ಸಿ ಡಿ ಮುಂತಾದ ಇತರ ಎಲ್ಲ ಸಂಯೋಜನೆಗಳನ್ನು ಅವನು ತಿರಸ್ಕರಿಸಿದ್ದಾನೆ. ತಿರಸ್ಕರಿಸಲ್ಪಟ್ಟ ಸಂಯೋಜನೆಗಳು ಯಾವುದು? ಬಿ ಸಿ ಮತ್ತು ಡಿ. ಬಿ ಸಂಯೋಜನೆಯು ಬೆಲೆ ರೇಖೆಯ ಮೇಲಿರುವುದರಿಂದ ಅದು ಎ ಸಂಯೋಜನೆಯಷ್ಟೇ ಬೆಲೆಯದ್ದಾಗಿದೆ. ಆದರೂ ಅನುಭೋಗಿಯು ಅದನ್ನು ತಿರಸ್ಕರಿಸಿ ಎ ಸಂಯೋಜನೆ ಬಗ್ಗೆ ತನ್ನ ಒಲವನ್ನು ಅಭಿವ್ಯಕ್ತಗೊಳಿಸಿದ್ದಾನೆ. ಸಿ ಮತ್ತು ಡಿ ಸಂಯೋಜನೆಗಳು ಬೆಲೆಯ ರೇಖೆ ಕೆಳಗಿರುವುದರಿಂದ ಅವು ಕಡಿಮೆ ಬೆಲೆಯುಳ್ಳವುಗಳಾಗಿವೆ ಅಥವಾ ಕಡಿಮೆ ಪ್ರಮಾಣದ ವಸ್ತುಗಳನ್ನು ಒಳಗೊಂಡಿವೆ ಎಂದರ್ಥ. ಆದ್ದರಿಂದ ಆ ಸಂಯೋಜನೆಗಳನ್ನು ಗ್ರಾಹಕನು, ಅನುಭೋಗಿಯು ಕೀಳೆಂದು ಪರಿಗಣಿಸಿ ತಿರಸ್ಕರಿಸಿದ್ದಾನೆ. ಹೀಗಾಗಿ OLM ತ್ರಿಕೋನ, OLM ತ್ರಿಕೋನ ಇದರ ಮೇಲಿರುವ ಅಥವಾ ಅದರ ಒಳಗಡೆ ಇರುವ ಇತರ ಎಲ್ಲ ಸಂಯೋಜನೆಗಳಿಗೆ ಬದಲಾಗಿ ಎ ಸಂಯೋಜನೆ ಬಗೆಗೆ ಅವನು ತನ್ನ ಒಲವನ್ನು ವ್ಯಕ್ತಪಡಿಸಿದ್ದಾನೆ. ಈ ಸಂಯೋಜನೆಯು ಬೆಲೆ ರೇಖೆಯಿಂದ, ಈ ಎಂಬ ಹೆಸರಿನ ಸಂಯೋಜನೆಯು ಬೆಲೆ ರೇಖೆಯಿಂದ ಬಹಳ ಹೊರಗಡೆ ಇರುವುದರಿಂದ ಅದು ತುಂಬ ದುಬಾರಿಯಾಗಿದೆ. ಆದ್ದರಿಂದ ಅದು ಅನುಭೋಗಿ ಆದಾಯಕ್ಕೆ ನಿಲುಕುವಂತಿಲ್ಲ. ಈಗ ನಾವು ಅನುಭೋಗಿ ವರ್ತನೆಯ ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ಕಲ್ಪನೆಗಳನ್ನು ಅಂದರೆ ಎಸಂಪ್ಷನ್ಸ್ಗಳನ್ನು ತಿಳಿದುಕೊಳ್ಳೋಣ. ಒಂದನೇದಾಗಿ, ಈ ಸಿದ್ಧಾಂತವು ಎರಡು ವಸ್ತುಗಳ ಮಾದರಿಯಾಗಿದೆ. ಅನುಭೋಗಿಯು ಎರಡು ವಸ್ತುಗಳನ್ನು ಒಳಗೊಂಡ ಒಂದು ಸಂಯೋಜನೆಯನ್ನು ಕೊಂಡುಕೊಳ್ಳುತ್ತಾನೆ. ಎರಡನೇದಾಗಿ, ಯಾವುದೇ ನಿರ್ದಿಷ್ಟ ಆದಾಯ ಬೆಲೆ ರೇಖೆಯಲ್ಲಿ ಅನುಭೋಗಿಯು ಒಂದು ಸಂಯೋಜನೆಯನ್ನು ಮಾತ್ರ ಆರಿಸಿಕೊಳ್ತಾನೆ. ಮೂರನೇದಾಗಿ, ಅನುಭೋಗಿ ಆದಾಯ ಮತ್ತು ವಸ್ತುಗಳ ಬೆಲೆ ಸ್ಥಿರವಾಗಿರುತ್ತದೆ. ನಾಲ್ಕು, ಅನುಭೋಗಿಯ ಅಭಿರುಚಿಯು ಬದಲಾಗದಂತಿರುತ್ತದೆ. ನಾಲ್ಕನೇದಾಗಿ, ಅನುಭೋಗಿಯ ಅಭಿರುಚಿ ಟೇಸ್ಟ್ ಚೇಂಜ್ ಆಗುವುದಿಲ್ಲ, ಬದಲಾಗದಂತಿರುತ್ತದೆ. ಐದು, ಅನುಭೋಗಿಯ ಆಯ್ಕೆಯು ಅವನ ಒಲವನ್ನು ಅಭಿವ್ಯಕ್ತಗೊಳಿಸುತ್ತದೆ. ಅಂದರೆ ಅನುಭೋಗಿ ಎರಡು ವಸ್ತುಗಳ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಂಡಿರುವನೆಂದಾದರೆ ಇತರ ಎಲ್ಲ ಸಂಯೋಜನೆಗಳಿಂದ ಈ ಸಂಯೋಜನೆ ಬಗ್ಗೆ ಅವನು ಖಾತ್ರಿಯಾದ ಒಲವನ್ನು ಹೊಂದಿದ್ದಾನೆಂದರ್ಥ. ಇದನ್ನು ಪ್ರಬಲ ನಿರ್ಣಯ, ಸ್ಟ್ರಾಂಗ್ ಆರ್ಡರಿಂಗ್ ಎಂದು ಕರೆಯಲಾಗುತ್ತದೆ. ಸ್ಟ್ರಾಂಗ್ ಆರ್ಡರಿಂಗ್ ಅಂದ್ರೇನು? ಅನುಭೋಗಿಯು ಇತರ ಎಲ್ಲ ಸಂಯೋಜನೆಗಳನ್ನು ತಿರಸ್ಕರಿಸುವ ಮೂಲಕ ಒಂದು ನಿರ್ದಿಷ್ಟ ಸಂಯೋಜನೆ ಬಗ್ಗೆ ತನ್ನ ಸ್ಪಷ್ಟ ಒಲವನ್ನು ತೋರಿಸ್ತಾನೆ. ಅಂದರೆ ಆ ಸಂಯೋಜನೆಯನ್ನು ಕಂಡುಕೊಳ್ಳಲು ಅನುಭೋಗಿಯು ಪ್ರಬಲವಾಗಿ ನಿರ್ಣಯಿಸಿದ್ದಾನೆ ಎಂದರ್ಥ. ಪ್ರಬಲ ನಿರ್ಣಯ ಎಂದರೇನು? ಅನುಭೋಗಿಯು ಇತರ ಎಲ್ಲ ಸಂಯೋಜನೆ ತಿರಸ್ಕರಿಸಿ ಒಂದು ನಿರ್ದಿಷ್ಟ ಸಂಯೋಜನೆ ಬಗ್ಗೆ ತನ್ನ ಸ್ಪಷ್ಟ ಒಲವನ್ನು ಹೊಂದಿದ್ದಾನೆ, ತೋರಿಸ್ತಾನೆ. ಅಂದರೆ ಆ ಸಂಯೋಜನೆಯನ್ನು ಕಂಡುಕೊಳ್ಳಲು ಅನುಭೋಗಿಯು ಪ್ರಬಲವಾಗಿ ನಿರ್ಣಯಿಸಿದ್ದಾನೆ ಎಂದರ್ಥ. ಇದರ ವಿರುದ್ಧವಾದದ್ದು ವೀಕ್ ಆರ್ಡರಿಂಗ್, ದುರ್ಬಲ ನಿರ್ಣಯ. ದುರ್ಬಲ ನಿರ್ಣಯ ಎಂದರೇನು? ವಿವಿಧ ಸಂಯೋಜನೆಗಳಲ್ಲಿ ಯಾವುದೇ ನಿರ್ದಿಷ್ಟ ಸಂಯೋಜನೆ ಬಗ್ಗೆ ತನ್ನ ಒಲವನ್ನು ಸೂಚಿಸಲು ಅಸಮರ್ಥನಿರುತ್ತಾನೆ. ಆರನೆಯ ಕಲ್ಪನೆ, ಅನುಭೋಗಿಯು ಕಡಿಮೆ ಗಾತ್ರದ ಸಂಯೋಜನೆಗೆ ಬದಲಾಗಿ ಅಧಿಕ ಗಾತ್ರದ
ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ನಮ್ಮ ಉದಾಹರಣೆಯಲ್ಲಿ ಅನುಭೋಗಿಯು ಎ ಸಂಯೋಜನೆ ಆಯ್ಕೆ ಮಾಡಿಕೊಂಡಿದ್ದಾನೆ. ಸಿ ಮತ್ತು ಡಿ ಸಂಯೋಜನೆಗಳು ಎರಡೂ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಒಳಗೊಂಡಿದ್ದರಿಂದ ಅವುಗಳನ್ನು ತಿರಸ್ಕರಿಸಿದ್ದಾನೆ. ಎ ಸಂಯೋಜನೆಯು ಸಿ ಮತ್ತು ಡಿ ಸಂಯೋಜನೆಗಳಿಗಿಂತ ಹೆಚ್ಚು ಗಾತ್ರದಾಗಿದೆ. ಅಂದರೆ ಎರಡೂ ವಸ್ತುಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಅಂದರೆ ಎ ಸಂಯೋಜನೆಯು ಹೆಚ್ಚಿನ ಮಹತ್ವದಾಗಿದೆ ಸಿ ಮತ್ತು ಡಿ ಸಂಯೋಜನೆಗಳಿಗೆ ಹೋಲಿಸಿದಾಗ. ಏಳನೆಯ ಕಲ್ಪನೆ, ಸಾಮಂಜಸ್ಯ ಅಂದರೆ ಕನ್ಸಿಸ್ಟೆನ್ಸಿ ಇದೆ ಎಂಬುದು. ಅನುಭೋಗಿಯ ವರ್ತನೆಯಲ್ಲಿ ಸಾಮಂಜಸ್ಯವಿರುತ್ತದೆ ಎಂಬುದು ಈ ಸಿದ್ಧಾಂತದ ಇನ್ನೊಂದು ಕಲ್ಪನೆ. ಇದರ ಪ್ರಕಾರ ಅನುಭೋಗಿಯು ಒಂದು ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಂಡರೆ ಮತ್ತೊಂದು ಸಂದರ್ಭದಲ್ಲಿಯೂ ಅದೇ ಸಂಯೋಜನೆ ಆಯ್ಕೆ ಮಾಡಿಕೊಳ್ತಾನೆ. ಆಗ ಮಾತ್ರ ಅವನ ವರ್ತನೆಯು ಸಮಂಜಸವಾಗಿರುತ್ತದೆ. ಉದಾಹರಣೆಗೆ, ಎ ಮತ್ತು ಬಿ ಎಂಬ ಎರಡು ಸಂಯೋಜನೆಗಳಿವೆ ಎಂದು ಭಾವಿಸೋಣ. ಎ ಮತ್ತು ಬಿ, ಒಂದು ಸಂದರ್ಭ ಎ ಸಂಯೋಜನೆ, ಇನ್ನೊಂದು ಸಂದರ್ಭ ಬಿ ಸಂಯೋಜನೆ ಎನ್ನು ಅವನು ಒಲವಿನಲ್ಲಿ ಆಯ್ಕೆ ಮಾಡಿಕೊಂಡರೆ ಅದು ಅಸಮಂಜಸವಾಗುತ್ತದೆ. ಒಂದು ಸಂದರ್ಭದಲ್ಲಿ ಎ ಸಂಯೋಜನೆ ಬಗ್ಗೆ ಅನುಭೋಗಿ ಒಲವು ತೋರಿಸಿದರೆ ಇನ್ನೊಂದು ಸಂದರ್ಭದಲ್ಲಿ ಅವನು ಬಿ ಸಂಯೋಜನೆಗೆ ಬದಲಾಗಿ ಸಿ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಎಂದರ್ಥ. ಪುನಃ ಗಮನಿಸೋಣ ಉದಾಹರಣೆಯನ್ನು. ಎ ಮತ್ತು ಬಿ ಎಂಬ ಎರಡು ಸಂಯೋಜನೆಗಳಿರುವೆಂದು ಭಾವಿಸೋಣ. ಒಂದು ಸಂದರ್ಭದಲ್ಲಿ ಎ ಸಂಯೋಜನೆ ಬಗ್ಗೆ ಅನುಭೋಗಿ ಒಲವು ತೋರಿಸಿದರೆ ಇನ್ನೊಂದು ಸಂದರ್ಭದಲ್ಲಿ ಅವನು ಬಿ ಸಂಯೋಜನೆಗೆ ಬದಲಾಗಿ ಸಿ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಎಂದರ್ಥ. ಇನ್ನೊಂದು ಸಂದರ್ಭದಲ್ಲಿ ಅವನು ಬಿ ಸಂಯೋಜನೆಯನ್ನೇ ಆಯ್ಕೆ ಮಾಡಿಕೊಂಡರೆ ಅವನ ವರ್ತನೆಯು ಅಸಮಂಜಸವಾಗಿರುತ್ತದೆ. ಎಂಟನೆಯ ಕಲ್ಪನೆ, ಒಂದು ಸಂಯೋಜನೆಯಿಂದ ಇನ್ನೊಂದು ಸಂಯೋಜನೆಗೆ ದಾಟುವಿಕೆ ಇದೆ. ಟ್ರಾನ್ಸಿಟಿವಿಟಿ TRANSITIVY. ಸ್ಯಾಮ್ಯುಯೆಲ್ಸನ್ನ ಸಿದ್ಧಾಂತದ ಮತ್ತೊಂದು ಕಲ್ಪನೆ ಟ್ರಾನ್ಸಿಟಿವಿಟಿ. ಉದಾಹರಣೆಗೆ, ಎ ಬಿ ಮತ್ತು ಸಿ ಎಂಬ ಮೂರು ಸಂಯೋಜನೆಗಳಿವೆ ಎಂದು ತಿಳಿಯೋಣ. ಎ ಸಂಯೋಜನೆಯು ಬಿ ಸಂಯೋಜನೆಗಿಂತ ಉತ್ತಮವಾದದ್ದು ಮತ್ತು ಬಿ ಸಂಯೋಜನೆಯು ಸಿ ಸಂಯೋಜನೆಯಿಂದ ಉತ್ತಮವಾದದ್ದು ಎಂದಾದರೆ ಎ ಸಂಯೋಜನೆ ಬಿ ಸಂಯೋಜನೆಗಿಂತ ಉತ್ತಮವಾದದ್ದು ಎಂತಲೇ ಅರ್ಥ. ಎ ಸಂಯೋಜನೆ ಬಿ ಸಂಯೋಜನೆಯಿಂದ ಉತ್ತಮವಾಗಿರುವಾಗ, ಬಿ ಸಂಯೋಜನೆಯು ಸಿ ಸಂಯೋಜನೆಗೆ ಉತ್ತಮವಾಗಿರುವಾಗ, ಸಿ ಸಂಯೋಜನೆಯು ಎ ಸಂಯೋಜನೆಗಿಂತ ಉತ್ತಮವಾಗಿದೆ ಎಂದು ಭಾವಿಸಿದರೆ ಅರ್ಥಹೀನವಾಗುತ್ತದೆ. ಅಂದರೆ ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ ಆ್ಯಂಡ್ ಬಿ ಇಸ್ ಗ್ರೇಟರ್ ದೆನ್ ಸಿ ದೆನ್ ಎ ಇಸ್ ಡೆಫಿನೆಟ್ಲಿ ಗ್ರೇಟರ್ ದೆನ್ ಬಿ ಆ್ಯಂಡ್ ಸಿ. ಒಂದು ಸಂಯೋಜನೆ ಇನ್ನೊಂದು ಸಂಯೋಜನೆಗೆ ದಾಟುವಿಕೆಯ ಕಲ್ಪನೆ ಪ್ರಕಾರ ಎ ಸಂಯೋಜನೆಯಿಂದ ಸಿ ಸಂಯೋಜನೆ ದಾಟಬೇಕಾದರೆ ಬಿ ಸಂಯೋಜನೆ ಮೂಲಕವೇ ಸಾಧು ಹೋಗಬೇಕು. ಎ ಮತ್ತು ಬಿ, ಬಿ ಮತ್ತು ಸಿ ಸಂಯೋಜನೆಗಳ ನಡುವೆ ಸುತ್ತು ಬಳಸಿನ ಸಂಬಂಧವಿರಲು ಸಾಧ್ಯವಿಲ್ಲ. ಒಂಬತ್ತನೇ ಮತ್ತು ಕೊನೆಯ ಕಲ್ಪನೆ ಅಸಂಪ್ಷನ್, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಧನಾತ್ಮಕವಾಗಿರುತ್ತದೆ. ದೇರ್ ಇಸ್ ಪಾಸಿಟಿವ್ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅಂದರೆ ಅನುಭೋಗಿಯ ಆದಾಯವು ಹೆಚ್ಚಿದರೆ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತದೆ, ಆದಾಯವು ಕಡಿಮೆ ಆದರೆ ಬೇಡಿಕೆ ಇಳಿಯುತ್ತದೆ. ಇನ್ನೊಮ್ಮೆ ಹೇಳುತ್ತೇನೆ, ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಧನಾತ್ಮಕವಾಗಿರುತ್ತದೆ. ಅನುಭೋಗಿ ಆದಾಯ ಹೆಚ್ಚಿದರೆ ವಸ್ತುಗಳಿಗೆ ಬೇಡಿಕೆಯು ಅಧಿಕಗೊಳ್ಳುತ್ತದೆ, ಆದಾಯ ಕಡಿಮೆ ಆದರೆ ಬೇಡಿಕೆ ಇಳಿಯುತ್ತದೆ. ಈಗ ನಾವು ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ವಿಮರ್ಶೆಯನ್ನು ಮಾಡೋಣ. ಕ್ರಿಟಿಕಲ್ ಇವ್ಯಾಲ್ಯುಯೇಷನ್ ಆಫ್ ರಿವೀಲ್ ಪ್ರಿಫರೆನ್ಸ್ ಥಿಯರಿ. ಅರ್ಥಶಾಸ್ತ್ರದ ಇತರ ಸಿದ್ಧಾಂತಗಳಂತೆ ಅಭಿವ್ಯಕ್ತ ಒಲವಿನ ಸಿದ್ಧಾಂತವು ಸಹ ಹಲವು ಗುಣದೋಷಗಳನ್ನು ಹೊಂದಿದೆ. ಇದಕ್ಕಿಂತ ಮೊದಲು ಪ್ರತಿಪಾದಿಸಲ್ಪಟ್ಟ ಅನುಭೋಗಿ ವರ್ತನೆಯ ಸಿದ್ಧಾಂತಗಳಿಗಿಂತ ಇದು ಉತ್ತಮವಾದುದೆಂದು ಅನೇಕ ಅರ್ಥಶಾಸ್ತ್ರಜ್ಞರು ವಾದಿಸಿದ್ದಾರೆ. ಕೆಲವರು ಈ ಸಿದ್ಧಾಂತದ ದೋಷಗಳ ಮೇಲೆಯೂ ಬೆಳಕು ಚೆಲ್ಲಿದ್ದಾರೆ. ವಿಮರ್ಶೆಯ ದೃಷ್ಟಿಯಿಂದ ಇದರ ಗುಣಗಳು ಮತ್ತು ದೋಷಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಮೊದಲಿಗೆ ಗುಣಗಳು, ಸುಪೀರಿಯಾರಿಟಿ ಆಫ್ ರಿವೀಲ್ ಪ್ರಿಫರೆನ್ಸ್ ಥಿಯರಿ ಅಥವಾ ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ಶ್ರೇಷ್ಠತೆ. ಮಾರ್ಷಲ್ನ ತುಷ್ಟಿಗುಣ ವಿಶ್ಲೇಷಣೆ ಮತ್ತು ಹಿಕ್ಸ್ನ ಔದಾಸೀನ್ಯ ವಕ್ರರೇಖ ವಿಶ್ಲೇಷಣೆಗಿಂತ ಅಭಿವ್ಯಕ್ತ ಒಲವಿನ ಸಿದ್ಧಾಂತವು ಶ್ರೇಷ್ಠವಾದುದು ಎಂದು ಹಲವು ಅರ್ಥಶಾಸ್ತ್ರಜ್ಞರು ವಾದಿಸಿದ್ದಾರೆ. ಯಾಕೆ ಶ್ರೇಷ್ಠವಾಗಿದೆ ಈ ಅಭಿವ್ಯಕ್ತ ಒಲವಿನ ಸಿದ್ಧಾಂತ? ಕೆಲವು ಪಾಯಿಂಟ್ಸ್ ಹೀಗಿದೆ. ಒಂದನೇದಾಗಿ, ವಾಸ್ತವ ಅನುಭೋಗಿಯ ವರ್ತನೆ ಅಭ್ಯಾಸ ಸಾಧ್ಯವಾಗುತ್ತದೆ. ವಿ ಕ್ಯಾನ್ ಸ್ಟಡಿ ದ ಬಿಹೇವಿಯರ್ ಆಫ್ ಆಕ್ಚುವಲ್ ಕನ್ಸ್ಯೂಮರ್. ಅಭಿವ್ಯಕ್ತ ಒಲವಿನ ಸಿದ್ಧಾಂತವು ತುಷ್ಟಿಗುಣ ವಿಶ್ಲೇಷಣೆಗಿಂತ ಮತ್ತು ಔದಾಸೀನ ವಕ್ರರೇಖ ವಿಶ್ಲೇಷಣೆಗಿಂತ ಹೆಚ್ಚು ವಾಸ್ತವವಾದಾಗಿದೆ. ಈ ಸಿದ್ಧಾಂತವು ಅನುಭೋಗಿಯ ವಾಸ್ತವ ನಡವಳಿಕೆಗೆ ಸಂಬಂಧಿಸಿದ್ದಾಗಿದೆ. ಮಾರುಕಟ್ಟೆಯಲ್ಲಿ ಸ್ಪಷ್ಟವಾಗಿ ಗಮನಕ್ಕೆ ಬಂದಿರುವ ಅವನ ವರ್ತನೆ ಆಧಾರದ ಮೇಲೆ ಬೇಡಿಕೆಯ ಸ್ವರೂಪವನ್ನು ವಿಶ್ಲೇಷಿಸಿದೆ. ಇದಕ್ಕೆ ವಿರುದ್ಧವಾಗಿ ಮಾರ್ಷಲ್ ಮತ್ತು ಹಿಕ್ಸ್ನ ಸಿದ್ಧಾಂತಗಳ ಅನುಭೋಗಿಯ ವರ್ತನೆಯ ಬಗ್ಗೆ ಕೇವಲ ಮಾನಸಿಕ ವಿವರಣೆಯನ್ನು ನೀಡುತ್ತದೆ. ಈ ಸಿದ್ಧಾಂತಗಳು ಊಹನಾತ್ಮಕ ಅನುಭೋಗಿಯ ವರ್ತನೆ ಅಭ್ಯಾಸ ಮಾಡುತ್ತದೆ, ಆದರೆ ಅಭಿವ್ಯಕ್ತ ಒಲವಿನ ಸಿದ್ಧಾಂತವು ವಾಸ್ತವ ಅನುಭೋಗಿಯ ವರ್ತನೆ ಅಭ್ಯಾಸ ಮಾಡುತ್ತದೆ. ಎರಡನೇ ಪಾಯಿಂಟ್, ಅಭಿವ್ಯಕ್ತಿ ಒಲವಿನ ಸಿದ್ಧಾಂತದಲ್ಲಿ ಪ್ರಬಲ ನಿರ್ಣಯದ ಬಗ್ಗೆ ಪ್ರಸ್ತಾಪವಿದೆ. ಸ್ಟ್ರಾಂಗ್ ಆರ್ಡರಿಂಗ್ ಆಫ್ ಗುಡ್ಸ್, ಸ್ಟ್ರಾಂಗ್ ಆರ್ಡರಿಂಗ್ ಆಫ್ ಗುಡ್ಸ್. ಅಭಿವ್ಯಕ್ತ ಒಲವಿನ ವಿಶ್ಲೇಷಣೆಯಲ್ಲಿ ಪ್ರಬಲ ನಿರ್ಣಯವಿರುವುದರಿಂದ ಅದು ಇತರ ಸಿದ್ಧಾಂತಗಳಿಗಿಂತ ಹೆಚ್ಚು ಸಮಂಜಸವಾಗಿದೆ. ಸ್ಯಾಮ್ಯುಯೆಲ್ಸನ್ನ ಪ್ರಕಾರ ಅನುಭೋಗಿಯು ವಸ್ತುಗಳನ್ನು ಖರೀದಿಸುವ ಬಗ್ಗೆ ಒಮ್ಮೆ ಕೈಗೊಂಡ ನಿರ್ಣಯಕ್ಕೆ ಅಂಟಿಕೊಳ್ಳುತ್ತಾನೆ. ಸಂದರ್ಭದಲ್ಲಿ ಏನಾದರೂ ಮೂಲಭೂತ ಬದಲಾವಣೆ ಇದ್ದರೆ ಮಾತ್ರ ತನ್ನ ನಿರ್ಣಯವನ್ನು ಬದಲಾಯಿಸುತ್ತಾನೆ. ಆದರೆ ಔದಾಸೀನ್ಯ ವಕ್ರೇಖ ವಿಶ್ಲೇಷಣೆಯಲ್ಲಿ ದುರ್ಬಲ ನಿರ್ಣಯವಿದೆ. ಅಂದರೆ ಅನುಭೋಗಿಯು ತಾನು ಕೊಂಡುಕೊಳ್ಳಬೇಕಾಗಿರುವ ವಸ್ತುಗಳ ಬಗ್ಗೆ ಸ್ಪಷ್ಟವಾದ ನಿರ್ಣಯವನ್ನು ಕೈಗೊಳ್ಳದೆ ಉಪೇಕ್ಷೆ ಎಂದಿರುತ್ತಾನೆ. ಮೂರನೇ ಪಾಯಿಂಟ್, ನಿರಂತರತೆ ಇಲ್ಲದಿರುವಿಕೆ, ಆಬ್ಸೆನ್ಸ್ ಆಫ್ ಕಂಟಿನ್ಯೂಟಿ. ನಿರಂತರತೆ ಇಲ್ಲದಿರುವುದು ಅಭಿವ್ಯಕ್ತ ಒಲವಿನ ಸಿದ್ಧಾಂತದ ಒಂದು ಮುಖ್ಯ ಗುಣವಾಗಿದೆ. ಅನುಭೋಗಿ ಒಂದು ನಿರ್ದಿಷ್ಟ ಸಂಯೋಜನೆ ಬಗ್ಗೆ ತನ್ನ ಒಲವನ್ನು ಪ್ರದರ್ಶಿಸಿ ಅದನ್ನು ಕೊಂಡುಕೊಳ್ಳುತ್ತಾನೆಂದು ಇದು ಭಾವಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಔದಾಸೀನ ವಕ್ರರೇಖ ವಿಶ್ಲೇಷಣೆಯು ನಿರಂತರತೆಯ ಅಂದರೆ ಕಂಟಿನ್ಯೂಟಿಯ ತತ್ವದ ಮೇಲೆ ನಿಂತಿದೆ. ಇದರ ಪ್ರಕಾರ ಎರಡು ವಸ್ತುಗಳ ಹಲವಾರು ಸಂಯೋಜನೆಗಳು ಲಭ್ಯವಿದ್ದು ಅನುಭೋಗಿಯು ಅವುಗಳ ಬಗ್ಗೆ ಔದಾಸೀನದಿಂದಿರುತ್ತಾನೆ. ಆದರೆ ಇದರಲ್ಲಿ ಎಷ್ಟೋ ಸಂಯೋಜನೆಗಳು ಅವಾಸ್ತವವಾಗಿರಬಹುದು. ನಾಲ್ಕನೇ ಪಾಯಿಂಟ್ ಆಫ್ ಮೆರಿಟ್, ತೃಪ್ತಿಯನ್ನು ಹೆಚ್ಚಿಸಿಕೊಳ್ಳುವ ಬಗೆಗೆ ಸಮಂಜಸ ಭಾವನೆ ಇದೆ. ದೇರ್ ಇಸ್ ರೆಲೆವೆಂಟ್ ಐಡಿಯಾ ಅಬೌಟ್ ಇನ್ಕ್ರೀಸಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಕನ್ಸ್ಯೂಮರ್ ಪ್ರಿಫರೆನ್ಸ್ ರಿವೀಲ್ ಪ್ರಿಫರೆನ್ಸ್ ಥಿಯರಿ. ಅನುಭೋಗಿಯು ಸದಾ ತನ್ನ ತೃಪ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ನಿರತನಾಗಿರುತ್ತಾನೆ ಎಂದು ಭಾವಿಸುವುದು ಹಿಕ್ಸ್ ಸಿದ್ಧಾಂತದ ಪ್ರಮುಖ ದೋಷವಾಗಿದೆ. ಆದರೆ ಸ್ಯಾಮ್ಯುಯೆಲ್ಸನ್ನ ಸಿದ್ಧಾಂತ ಅಂದರೆ ರಿವೀಲ್ ಪ್ರಿಫರೆನ್ಸ್ ಥಿಯರಿ ಹೀಗೆ ಭಾವಿಸುವುದಿಲ್ಲ. ಆದ್ದರಿಂದ ಅದು ಇಳಿಮುಖ ಸೀಮಾಂತ ತುಷ್ಟಿಗುಣದ ಕಲ್ಪನೆಯನ್ನಾಗಲಿ ಅಥವಾ ಇಳಿಮುಖ ಸೀಮಾಂತ ಪ್ರತಿನಿಧಾನದ ಅಂದರೆ ಬದಲಿಕೆಯ ದರದ ಕಲ್ಪನೆಯನ್ನಾಗಲಿ ಮಾಡಿಕೊಳ್ಳುವುದಿಲ್ಲ. ಹೀಗಾಗಿ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವು ಅನೇಕ ಉತ್ತಮ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ. ಹೀಗಾಗಿ ಅಭಿವ್ಯಕ್ತ ಒಲಿವಿನ ಸಿದ್ಧಾಂತವು ಹಿಕ್ಸ್ ಅವರ ಇಂಡಿಫರೆನ್ಸ್ ಕರ್ವ್ಗಿಂತ ಉತ್ತಮವಾಗಿದೆ. ಅದರಿಂದ ನಾವು ಒಳ್ಳೆಯ ಆಯ್ಕೆಯ ಬಗ್ಗೆ ಪ್ರತಿಪಾದನೆ ಮಾಡುವುದು ಸಾಧ್ಯವಾಗುತ್ತದೆ. ಅಡ್ವೊಕೇಸಿ ಆಫ್ ಪ್ರಾಪರ್ ಚಾಯ್ಸ್ ಮತ್ತು ಅದು ವೆಲ್ಫೇರ್ ಇಕನಾಮಿಕ್ಸ್ ಕೂಡ ಆಧಾರವಾಗುತ್ತದೆ. ಈಗ ನಾವು ರಿವೀಲ್ ಪ್ರಿಫರೆನ್ಸ್ ಥಿಯರಿಯ ಕೆಲವು ದೋಷ ಡಿಫೆಕ್ಟ್ಸ್ಗಳನ್ನು ಗಮನಿಸೋಣ. ಒಂದನೇದಾಗಿ, ಅನುಭೋಗಿ ಔದಾಸೀನ್ಯದ ಬಗ್ಗೆ ಅಸಮಂಜಸ ಭಾವನೆ ಇದೆ. ಇರ್ರೆಲೆವೆಂಟ್ ನೋಷನ್ ಅಬೌಟ್ ಕನ್ಸ್ಯೂಮರ್ಸ್ ಇನ್ ಡಿಫರೆನ್ಸ್. ವಸ್ತುಗಳ ವಿವಿಧ ಸಂಯೋಜಗಳ ನಡುವೆ ಅನುಭೋಗಿಯು ಔದಾಸೀನ್ಯದಿಂದ ಇರುವುದಿಲ್ಲ ಎಂದು ಭಾವಿಸಿರುವುದು ಈ ಸಿದ್ಧಾಂತದ ಬಹುದೊಡ್ಡ ದೋಷವಾಗಿದೆ. ಪ್ರಬಲ ನಿರ್ಣಯದ ತತ್ವದ ಮೇಲೆ ನಿಂತಿರುವ ಈ ಸಿದ್ಧಾಂತದ ಪ್ರಕಾರ ಅನುಭೋಗಿಯು ವಿಭಿನ್ನ ಸಂಯೋಜನೆಗಳ ನಡುವೆ ಔದಾಸೀನ್ಯದಿಂದಿರದೆ ಯಾವುದಾದರೂ ಒಂದು ಸಂಯೋಜನೆ ಬಗ್ಗೆ ತನ್ನ ಒಲವನ್ನು ಪ್ರದರ್ಶಿಸಿ ಅದನ್ನು ಖರೀದಿಸುತ್ತಾನೆ. ಆದರೆ ವಾಸ್ತವವಾಗಿ ನೋಡಿದಾಗ ಲಭ್ಯವಿರುವ ಅನೇಕ ಸಂಯೋಜನೆಗಳ ನಡುವೆ ಅನುಭೋಗಿಯು ಔದಾಸೀನದಿಂದಿರಬೇಕಾಗಿರ್ಬೋದು, ಅಲ್ಲವೇ ವಿದ್ಯಾರ್ಥಿಗಳೇ? ಹಲವಾರು ಸಂಯೋಜನೆಗಳನ್ನು ನಾವು ಗಮನಿಸುವಾಗ ಯಾವುದೇ ಒಂದರ ಬಗ್ಗೆ ಪ್ರಬಲವಾದ ಒಲವನ್ನು ಸೂಚಿಸಿ ಆಯ್ಕೆ ಮಾಡುವುದು ಕಷ್ಟವಾಗುತ್ತದೆ. ಇದು ನಮ್ಮ ಅನುಭವ. ಪ್ರಿಯ ವಿದ್ಯಾರ್ಥಿಗಳೇ, ಗಮನಿಸಿ, ವಿವಿಧ ಸಂಯೋಜನೆಗಳ ಬಗ್ಗೆ ಗ್ರಾಹಕನಿಗೆ ಸಮಾನ ಒಲವಿದ್ದು ಯಾವುದೋ ಒಂದನ್ನು ಆಯ್ಕೆ ಮಾಡಲು ಸಾಧ್ಯವಾಗದೆ ಔದಾಸೀನ್ಯತೆಯನ್ನು ಪ್ರದರ್ಶಿಸಲು ಅವಕಾಶವಿದೆ. ಇದನ್ನು ರಿವೀಲ್ ಪ್ರಿಫರೆನ್ಸ್ ಥಿಯರಿ ಗಮನಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಎರಡನೇ ದೋಷ, ಗಿಫನ್ನ ವಿರೋಧಾಭಾಸವನ್ನು ವಿವರಿಸಲು ಅಶಕ್ತವಾಗಿದೆ. ರಿವೀಲ್ ಪ್ರಿಫರೆನ್ಸ್ ಥಿಯರಿ ಈಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್ ಗಿಫನ್ಸ್ ಪ್ಯಾರಡಾಕ್ಸ್. ಸ್ಯಾಮ್ಯಲ್ಸನ್ ಸಿದ್ಧಾಂತವು ಆದಾಯದ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಧನಾತ್ಮಕವಾಗಿರುತ್ತದೆ, ಪಾಸಿಟಿವ್ ಎಂದು ಭಾವಿಸಿರುವುದರಿಂದ ಅದು ಗಿಫನ್ನ ವಿರೋಧಾಭಾಸವನ್ನು ವಿವರಿಸಲು ಅಶಕ್ತವಾಗಿದೆ. ಗಿಫನ್ ವಿರೋಧಾಭಾಸದ ಬಗ್ಗೆ ಕೆಲವು ಸಂದರ್ಭಗಳಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವೆ ನೇರ ಸಂಬಂಧವಿರುವುದು ನಮಗೆ ಗೊತ್ತಿದೆ. ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಋಣಾತ್ಮಕ ನೆಗೆಟಿವ್ ಇನ್ಕಮ್ ಇಲಾಸ್ಟಿಕ್ ಡಿಮ್ಯಾಂಡ್ ಹೊಂದಿರುತ್ತದೆ. ಅಂದರೆ ಕೆಲವು ವಸ್ತುಗಳ ಬೆಲೆ ಹೆಚ್ಚಿದಾಗಲೂ ಅವುಗಳಿಗೆ ಬೇಡಿಕೆ ಹೆಚ್ಚು ಸಾಧ್ಯತೆ ಇರುತ್ತದೆ. ಇದೇ ಗಿಫನ್ಸ್ ಪ್ಯಾರಡಾಕ್ಸ್. ಅಂದರೆ ಅಭಿವ್ಯಕ್ತ ಒಲಿವಿನ ಸಿದ್ಧಾಂತ ಈ ಅಂಶವನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಭಿವ್ಯಕ್ತ ಒಲಿವಿನ ಸಿದ್ಧಾಂತವು ಗಿಫನ್ನ ಪ್ಯಾರಡಾಕ್ಸನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ. ಅದು ಬೆಲೆ ಮತ್ತು ಬೇಡಿಕೆ ನಡುವೆ ಎಲ್ಲ ಸಂದರ್ಭಗಳಲ್ಲಿ ನೇರ ಸಂಬಂಧವಿರುತ್ತದೆ ಎಂದು ಭಾವಿಸಿದೆ. ಹಾಗಾಗಿ ಅದರ ಔಚಿತ್ಯ ಮೊಟಕಾಗಿದೆ, ಲಿಮಿಟೆಡ್ ಆ್ಯಪ್ಲಿಕೇಬಿಲಿಟಿ. ಮೂರನೇ ದೋಷವೆಂದರೆ ಆದಾಯದ ಮತ್ತು ಬದಲಿಕೆಯ ಪರಿಣಾಮಗಳ ನಡುವೆ ವ್ಯತ್ಯಾಸವನ್ನು ವಿವರಿಸಲು ವಿಫಲತೆ. ರಿವೀಲ್ ಡಿಫ್ರೆನ್ಸ್ ಥಿಯರಿ ಫೇಲ್ಸ್ ಇನ್ ಎಕ್ಸ್ಪ್ಲೈನಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮ್ ಇಫೆಕ್ಟ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್. ಅಭಿವ್ಯಕ್ತ ಒಲಿವಿನ ಸಿದ್ಧಾಂತವು ಆದಾಯದ ಪರಿಣಾಮ ಮತ್ತು ಬದಲಿಕೆಯ ಪರಿಣಾಮಗಳ ನಡುವೆ ವ್ಯತ್ಯಾಸವನ್ನು ವಿವರಿಸುವುದಿಲ್ಲ. ಗಮನಿಸಿ ವಿದ್ಯಾರ್ಥಿಗಳೇ, ಅಭಿವ್ಯಕ್ತ ಒಲಿವಿನ ಸಿದ್ಧಾಂತವು ಆದಾಯ ಪರಿಣಾಮ ಮತ್ತು ಬದಲಿಕೆಯ ಪರಿಣಾಮಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುವುದಿಲ್ಲ. ಬೆಲೆ ಪರಿಣಾಮವು ಆದಾಯದ ಪರಿಣಾಮ ಮತ್ತು ಬದಲಿಕೆಯ ಪರಿಣಾಮ ಎರಡನ್ನೂ ಒಳಗೊಂಡಿರುತ್ತದೆ ಎಂಬುದನ್ನು ಔದಾಸೀನ ವಕ್ರರೇಖೆ ವಿಶ್ಲೇಷಣೆ ತಿಳಿಸಿಪಡಿಸುತ್ತದೆ. ಅಂದರೆ ಒಂದು ವಸ್ತುವಿನ ಬೆಲೆ ಇಳಿದು ಅದಕ್ಕೆ ಬೇಡಿಕೆ ಹೆಚ್ಚಿದಾಗ ಸ್ವಲ್ಪ ಪ್ರಮಾಣದ ಹೆಚ್ಚಳವು ಆದಾಯದ ಪರಿಣಾಮದಿಂದಲೂ ಮತ್ತು ಸ್ವಲ್ಪ ಪ್ರಮಾಣದ ಹೆಚ್ಚಳವು ಬದಲಿಕೆ ಪರಿಣಾಮದಿಂದಲೂ ಸಂಭವಿಸುತ್ತದೆ. ಪುನಃ ಹೇಳುತ್ತೇನೆ, ಒಂದು ವಸ್ತುವಿನ ಬೆಲೆ ಇಳಿದು ಅದಕ್ಕೆ ಬೇಡಿಕೆ ಹೆಚ್ಚಿದಾಗ ಸ್ವಲ್ಪ ಪ್ರಮಾಣದ ಹೆಚ್ಚಳವು ಆದಾಯದ ಪರಿಣಾಮದಿಂದಲೂ ಸ್ವಲ್ಪ ಪ್ರಮಾಣದ ಹೆಚ್ಚಳವು ಬದಲಿಕೆಯ ಪರಿಣಾಮದಿಂದಲೂ ಸಂಭವಿಸುತ್ತದೆ. ಆದರೆ ಸ್ಯಾಮ್ಯಲ್ಸನ್ ಸಿದ್ಧಾಂತ ಈ ಭಿನ್ನತೆಯನ್ನು ವಿವರಿಸುವುದಿಲ್ಲ. ಅದು ಬೆಲೆ ಕುಸಿತದೊಡನೆ ಬೇಡಿಕೆ ಗಾತ್ರ ಒಟ್ಟಾರೆಯಾಗಿ ಎಷ್ಟು ಹೆಚ್ಚುತ್ತದೆ ಎಂಬುದನ್ನು ಮಾತ್ರ ತಿಳಿಸುತ್ತದೆ. ನಾಲ್ಕನೆಯ ದೋಷ, ಆಯ್ಕೆಯು ಒಲವನ್ನು ಸೂಚಿಸುವ ಕಷ್ಟ ಸಾಧ್ಯತೆ. ವಿದ್ಯಾರ್ಥಿಗಳು, ನಾವು ಗಮನಿಸುವುದು, ಇಟ್ಸ್ ಡಿಫಿಕಲ್ಟ್ ಫಾರ್ ಚಾಯ್ಸ್ ಟು ಇಂಡಿಕೇಟ್ ಪ್ರಿಫರೆನ್ಸ್. ದೇರ್ ಇಸ್ ಡಿಫಿಕಲ್ಟಿ ಇನ್ ಚಾಯ್ಸ್ ಇಂಡಿಕೇಟಿಂಗ್ ಪ್ರಿಫರೆನ್ಸ್. ಆಯ್ಕೆಯೇ ಒಲವನ್ನು ಸೂಚಿಸುತ್ತದೆ ಎಂದು ಹೇಳುವುದು ಕಷ್ಟ. ಆಯ್ಕೆ ಯಾವಾಗಲೂ ಒಲವನ್ನು ಸೂಚಿಸುವುದಿಲ್ಲ. ಸರಿಯಾದ ಆಯ್ಕೆಯನ್ನು ಮಾಡಬೇಕಾದರೆ ಅನುಭೋಗಿ ವಿವೇಚನಾಶೀಲನಾಗಿ ನಡ್ಕೊಳ್ಬೇಕಾಗ್ತದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಅವನು ವಿವೇಚನಾಶೀಲನಾಗಿ ವರ್ತಿಸುವುದು ಕಷ್ಟ ಸಾಧ್ಯ. ಹಾಗಾಗಿ ಅವನ ಆಯ್ಕೆಯು ಒಲವನ್ನು ಸೂಚಿಸಲು ವಿಫಲವಾಗಬಹುದು. ಐದನೇ ದೋಷ, ಮಾರುಕಟ್ಟೆಯ ಬೇಡಿಕೆಯ ರೇಖೆಯನ್ನು ವಿಶ್ಲೇಷಿಸಲು ಅಸಮರ್ಥತೆ. ದಿ ರಿವೀಲ್ ಪ್ರಿಫರೆನ್ಸ್ ಥಿಯರಿ ಈಸ್ ಇನ್ಕೇಪೇಬಲ್ ಆಫ್ ಅನಲೈಸಿಂಗ್ ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್. ಈ ಸಿದ್ಧಾಂತವು ವೈಯಕ್ತಿಕ ಅನುಭೋಗಿಯನ್ನು ಮಾತ್ರ ಅಭ್ಯಸಿಸುತ್ತದೆ. ಇಟ್ ಸ್ಟಡೀಸ್ ಓನ್ಲಿ ಇಂಡಿವಿಜುವಲ್ ಕನ್ಸ್ಯೂಮರ್. ಅಂದರೆ ವೈಯಕ್ತಿಕ ಬೇಡಿಕೆ ರೇಖೆಯನ್ನು ಮಾತ್ರ ವಿಶ್ಲೇಷಿಸುತ್ತದೆ. ಮಾರ್ಷಲಿನ ತುಷ್ಟಿಗುಣ ಸಿದ್ಧಾಂತದಂತೆ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ವಿವಿಧ ಬೆಳೆಗಳಲ್ಲಿ ವಿವಿಧ ಪ್ರಮಾಣದ ಬೇಡಿಕೆಗಳು ಇದರ ವಿಶ್ಲೇಷಣೆ ಇದರಲ್ಲಿ ಸಾಧ್ಯವಿಲ್ಲ. ಆರನೆಯ ದೋಷ, ವಾಸ್ತವ ಅನುಭೋಗ್ಯ ವರ್ತನೆಯ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಸೋಲು. ವಾಸ್ತವ ಅನುಭೋಗ್ಯ ವರ್ತನೆಯ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಸೋಲು. ಫೇಲಿಯರ್ ಇನ್ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ದ ಬಿಹೇವಿಯರ್ ಆಫ್ ಆಕ್ಚುಯಲ್ ಕನ್ಸ್ಯೂಮರ್. ಅನುಭೋಗಿಯು ಪ್ರಸಕ್ತ ಮಾರುಕಟ್ಟೆಯ ಸನ್ನಿವೇಶಗಳಿಂದಲ್ಲದೆ ಬೇರಾವ ಸನ್ನಿವೇಶಗಳಿಂದಲೂ ಪ್ರಭಾವಿತನಾಗುವುದಿಲ್ಲವೆಂದು ಭಾವಿಸಿರುವುದು ಈ ಸಿದ್ಧಾಂತ ಮತ್ತೊಂದು ದೋಷವಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಅನುಭೋಗಿಯು ಪ್ರಸಕ್ತ ಮಾರುಕಟ್ಟೆಯ ಸನ್ನಿವೇಶಗಳಿಂದಲ್ಲದೆ ಬೇರೆ ಯಾವ ಸನ್ನಿವೇಶಗಳಿಂದಲೂ ಪ್ರಭಾವಿತನಾಗುವುದಿಲ್ಲವೆಂದು ಭಾವಿಸಿರುವುದು ರಿವ್ಯೂ ಪ್ರಿಫರೆನ್ಸ್ ಥಿಯರಿಯ ಮತ್ತೊಂದು ದೋಷವಾಗಿದೆ. ವಾಸ್ತವ ಅನುಭೋಗಿಯು ಮಾರುಕಟ್ಟೆಯಲ್ಲಿ ಪ್ರಚಲಿತವಿರುವ ಅಂಶಗಳಿಂದಲ್ಲದೆ ಇತರ ಹಲವು ಅಂಶಗಳಿಂದ ಪ್ರಭಾವಿತನಾಗಬಹುದು. ಆದ್ದರಿಂದ ಈ ಸಿದ್ಧಾಂತವು ವಾಸ್ತವ ಅನುಭೋಗಿಯ ವರ್ತನೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಕಾರ್ಯದಲ್ಲಿ ಸೋಲನ್ನು ಅನುಭವಿಸಿದೆ. ಇಷ್ಟೆಲ್ಲ ದೋಷಗಳ ನಡುವೆಯೂ ವಿದ್ಯಾರ್ಥಿಗಳು ಗಮನಿಸಿ, ಇಷ್ಟೆಲ್ಲ ದೋಷಗಳ ನಡುವೆಯೂ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವು ಅನುಭೋಗಿ ವರ್ತನೆಯನ್ನು ಕುರಿತ ಹಿಂದಿನ ಸಿದ್ಧಾಂತಗಳಿಗಿಂತ ಸುಧಾರಿಸಿದ ವಿಶ್ಲೇಷಣೆಯಾಗಿದೆ, ಒಂದು ಸುಧಾರಿಸಿದ ವಿಶ್ಲೇಷಣೆಯಾಗಿದೆ ಎಂದು ನಾವು ಒಪ್ಪಿಕೊಳ್ಳಬಹುದು. ಮಾರುಕಟ್ಟೆಯಾಧಾರಿತ ಅಂಶಗಳಿಂದ ಅನುಭೋಗಿ ವರ್ತನೆ ವಿಶ್ಲೇಷಣೆ ಕೈಗೊಂಡಿರುವುದರಿಂದ ಇದು ಹೆಚ್ಚು ವೈಜ್ಞಾನಿಕವಾದುದಾಗಿದೆ. ಅನುಭೋಗಿಯ ಒಲವು ಅವನ ಕ್ಷೇಮಕ್ಕೆ ಗುರುತು, ಇಟ್ಸ್ ಎ ಇಂಡಿಕೇಟರ್ ಆಫ್ ಹಿಸ್ ವೆಲ್ಫೇರ್. ಹೀಗಾಗಿ ಈ ಸಿದ್ಧಾಂತವು ಕ್ಷೇಮಾಭಿವೃದ್ಧಿ ಅಂದರೆ ವೆಲ್ಫೇರ್ ಅರ್ಥಶಾಸ್ತ್ರಕ್ಕೆ ಸಹಾಯಕವಾದುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದಲ್ಲಿ ನಾವು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತದ ಕುರಿತಾಗಿ ವಿಶ್ಲೇಷಣೆ ನಡೆಸಿದೆವು. ಇದನ್ನು ಪ್ರತಿಪಾದಿಸಿದವರು ಹೆಸರಾಂತ ಅರ್ಥಶಾಸ್ತ್ರಜ್ಞರಾದ ಪಾಲ್ ಎ ಸ್ಯಾಂಬಲ್ಸನ್ ಅವರು. ಇದು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಮತ್ತು ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎರಡಕ್ಕೂ ಹೊರತಾಗಿರುವಂಥ ವಿಶ್ಲೇಷಣೆ. ಈ ಮೀಮಾಂಸೆ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿ ಔದಾಸೀನದಿಂದಿರುತ್ತಾನೆ ಎಂದು ಕಲ್ಪಿಸಿಕೊಳ್ಳುವುದಿಲ್ಲ. ಇದನ್ನು ಬಿಹೇವಿಯರಿಸ್ಟಿಕ್ ಆರ್ಡಿನರಿಸ್ಟ್ ಅಪ್ರೋಚ್ ಎಂದು ಕರೆಯಬಹುದು. ಚರಯ ಮೂಲ ತತ್ವದ ಸ್ಥಾನದರ್ಶಕ ವಿಶ್ಲೇಷಣೆ. ನಾವು ಅದರ ವಿವರಣೆಯನ್ನು ರೇಖಾಚಿತ್ರದ ಮೂಲಕ ಕೂಡ ಅರ್ಥ ಮಾಡಿಕೊಂಡೆವು. ಮಾತ್ರವಲ್ಲ, ಅದರ ಕೆಲವು ಗುಣ ಮತ್ತು ದೋಷಗಳನ್ನು ಕೂಡ ವಿಶ್ಲೇಷಿಸಿದ್ದೇವೆ. ಒಟ್ಟಾರೆಯಾಗಿ ನಾವು ಅನುಭೋಗಿಯ ತುಷ್ಟಿಗುಣ ಮತ್ತು ತೃಪ್ತಿ ಕೊಡುವ ವಿಶ್ಲೇಷಣೆಯನ್ನು ನಾವು ಮೂರು ಮುಖ್ಯ ಸಿದ್ಧಾಂತಗಳ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಒಂದು, ಮಾರ್ಷಲರ ತುಷ್ಟಿಗುಣ ಮೀಮಾಂಸೆ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಹಿಕ್ಸರ್ ಔದಾಸೀನ್ಯ ವಕ್ರರೇಖಾ ಮೀಮಾಂಸೆ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್, ಅದು ಆರ್ಡಿನಲ್ ಯುಟಿಲಿಟಿ ಆಗಿದೆ. ಮತ್ತು ಇಂದು ಸ್ಯಾಂಬಲ್ಸನ್ ಅವರ ಅಭಿವ್ಯಕ್ತ ಒಲವಿನ ತತ್ವ ಅಥವಾ ರಿವೀಲ್ ಪ್ರಿಫರೆನ್ಸ್ ಥಿಯರಂ, ಇದರ ಮೂಲಕ ಕೂಡ ಹೇಗೆ ಒಬ್ಬ ಅನುಭೋಗಿಯು ನಿಜ ತೃಪ್ತಿಗೆ ಪ್ರಯತ್ನಿಸ್ತಾನೆಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಇದರಲ್ಲಿನ ಎಲ್ಲ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಮುಂದಿನ ತರಗತಿಗೆ ಸಿದ್ಧರಾಗಿ ಈ ತರಗತಿಗೆ ಬಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಭೇಟಿಯಾಗೋಣ. ನಮಸ್ಕಾರ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, ಎಸ್ಎಸ್ಐಟಿ ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿಜಯ್ ಸಿವಿ.